ಪ್ರೀತಿಯ ಮಾರ್ಗ.
ಪ್ರೀತಿಯ ಮಾರ್ಗ
ಹೃದಯ ನೊಂದವರೆ, ಮನಸ್ಸು ನೊಂದವರೆ, ಆದರಣೆ ಹೊಂದಲು ಬನ್ನಿ. ಹೃದಯ ನೊಂದವರೆ, ಮನಸ್ಸು ನೊಂದವರೆ, ಆದರಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ. ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಬಿಡುಗಡೆ ಹೊಂದಲು ಧೈರ್ಯಗೊಳ್ಳಲು, ರಕ್ಷಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೊಂದಿಗೆ ಮತ್ತೊಂದು ಆವರ್ತಿ ಮಾತನಾಡುವ ಈ ಸಂದರ್ಭಕ್ಕಾಗಿ ಸಂತೋಷ ಪಡುತ್ತೇನೆ. ಇಂದು ನಾನು ನಿಮ್ಮೊಂದಿಗೆ ದೇವರು ನಮ್ಮ ಬಗ್ಗೆ ಚಿಂತಿಸುತ್ತಾನೆ ಎಂಬುದನ್ನು ಕುರಿತು ಹೇಳಲಿಕ್ಕಿದ್ದೇನೆ. ಆತ ನಿಜವಾಗಲೂ ನಮ್ಮನ್ನು ಕುರಿತು ಚಿಂತಿಸುತ್ತಾನೆ. ಪ್ರಿಯರೇ, ನಾವು ಸಂತೋಷದ ಜೀವಿತ, ರೋಗವಿಲ್ಲದ ಜೀವಿತ, ಚಿಂತೆ ಬಡತನವಿಲ್ಲದ ಜೀವಿತವನ್ನು ಜೀವಿಸಬೇಕೆಂದು ಬಯಸುತ್ತಾನೆ. ಸೈತಾನನು ಅಥವಾ ದುರಾತ್ಮನು ನಮ್ಮ ಜೀವಿತದಲ್ಲಿ ಎಲ್ಲಾ ವಿಧವಾದ ವ್ಯಾಧಿ, ಚಿಂತೆ ಹಾಗೂ ಬಡತನವನ್ನು ಕೊಂಡು ತರುತ್ತಾನೆ. ಆದರೆ ಇವೆಲ್ಲವುಗಳಿಂದ ನಾವು ಬಿಡುಗಡೆ ಹೊಂದಲು ಖಂಡಿತ ಸಾಧ್ಯ. ನಾವು ಈ ಲೋಕದಲ್ಲಿ ಆನಂದದ ಜೀವಿತವನ್ನು ಜೀವಿಸಬೇಕಾದರೆ ಪ್ರಾರ್ಥನೆ ಅತ್ಯಗತ್ಯ. ಪ್ರಿಯರೇ, ಪ್ರಾರ್ಥಿಸುವ ವ್ಯಕ್ತಿ ಬಲಶಾಲಿ ವ್ಯಕ್ತಿ. ಪ್ರಿಯರೇ, ನಾವೆಲ್ಲರೂ ಈ ಲೋಕದಲ್ಲಿ ಬಲಹೀನ ವ್ಯಕ್ತಿಗಳು. ಆದರೆ ನಮ್ಮ ದೇವರು ಬಹಳ ಬಲಶಾಲಿ. ಆತನಿಗೆ ನಾವು ಮತ್ತು ನಮ್ಮೆಲ್ಲ ಪರಿಸ್ಥಿತಿ ತಿಳಿದಿದೆ ಮತ್ತು ಆತನು ಬಹಳ ಬಲಶಾಲಿ. ಅದು ಮಾತ್ರವಲ್ಲದೆ ಬಹಳ ಪ್ರಾಮುಖ್ಯವಾದ ಸಂಗತಿ ಎಂದರೆ ನಮ್ಮ ಒಳ್ಳೆಯ ದೇವರು ಬಹಳ ಪ್ರೀತಿಸುವವನಾಗಿದ್ದು ನಮ್ಮನ್ನು ಆಶೀರ್ವದಿಸಲು ಬಯಸುತ್ತಾನೆ. ನಾವು ಸಮಾಧಾನದ ಜೀವಿತವನ್ನು ಜೀವಿಸಲು ಬಯಸುತ್ತಾನೆ. ನೀವಿದನ್ನು ನಂಬಬೇಕು. ದೇವರು ನಮ್ಮ ಪ್ರತಿಯೊಬ್ಬರ ವಿಷಯದಲ್ಲಿ ಚಿಂತಿಸುವನಾಗಿದ್ದಾನೆ. ನಮ್ಮ ಹೆಸರುಗಳೂ ಸಹ ಆತನಿಗೆ ತಿಳಿದಿವೆ. ನೀವು ಸಂಪೂರ್ಣವಾಗಿ ನಂಬುವ ಬಹು ಆತ್ಮೀಯ ಸ್ನೇಹಿತನೊಂದಿಗೆ ಮಾತನಾಡುವಂತೆ ದೇವರೊಂದಿಗೆ ಮಾತನಾಡುವುದೇ ಪ್ರಾರ್ಥನೆ. ಒಂದಾನೊಂದು ಸಾರಿ ಒಬ್ಬ ಸೈನಿಕನು ಪಕ್ಕದ ಮರಗಳಿದ್ದ ಜಾಗದಿಂದ ತನ್ನ ವಸತಿ ಗೃಹಕ್ಕೆ ವಾಪಸ್ಸಾಗುತ್ತಾ ಇದ್ದಂಥ ಸಂದರ್ಭದಲ್ಲಿ ಹಿಡಿಯಲ್ಪಟ್ಟ. ಸೈನ್ಯಾಧಿಕಾರಿಗಳು ಅವನನ್ನು ಕೊಂಡೊಯ್ದು ಶತ್ರುಗಳೊಂದಿಗೆ ಮಾತನಾಡುತ್ತಿದ್ದ ಎಂಬ ಆಪಾದನೆಯೊಂದಿಗೆ ವಿಚಾರಣೆಗೆ ಒಳಪಡಿಸಿದರು. ಆದರೆ ಈ ಸೈನಿಕನು ತಾನು ಶತ್ರುಗಳ ಪಾಳಯದ ಬಳಿ ಹೋಗಲಿಲ್ಲ ಎಂಬುದಾಗಿಯೂ, ಪ್ರಾರ್ಥಿಸುವುದಕ್ಕೋಸ್ಕರ ಏಕಾಂತ ಸ್ಥಳ ಬಯಸಿ ಮರಗಳಿದ್ದ ಜಾಗಕ್ಕೆ ಹೋಗಿದ್ದಾಗಿ ತಿಳಿಸಿದ. ಅವನ ಬಗ್ಗೆ ಹೇಳಿಕೊಳ್ಳಿಕ್ಕೆ ಅದೊಂದೇ ವಿಷಯ ಪಾಪ ಅವನ ಹತ್ರ ಇದ್ದಿತ್ತು. ಆಗ ಅಧಿಕಾರಿ, ಹಾಗಾದರೆ ಇಲ್ಲೇ ಮೊಣಕಾಲೂರು ಈಗಲೇ ಪ್ರಾರ್ಥಿಸು ಎಂದು ಅಪ್ಪಣೆ ಕೊಟ್ಟನು. ಈಗ ನನಗೆ ಮರಣವೇ ಗತಿ ಎಂದು ತಿಳಿದು ಆ ಸೈನಿಕನು ಮೊಣಕಾಲೂರಿ ತನ್ನಲ್ಲಿದ್ದ ಮನೋವೇದನೆಯನ್ನ ಪ್ರಾರ್ಥನಾ ರೂಪದಲ್ಲಿ ಸಲ್ಲಿಸಿದನು. ಅವನು ಪ್ರಾರ್ಥನೆ ಮುಗಿಸಿದ ನಂತರ ಆ ಅಧಿಕಾರಿ ಬಹಳ ಸರಳವಾಗಿ ಹೇಳಿದ ಮಾತೇನು ಗೊತ್ತೆ ಪ್ರಿಯರೇ? ನೀನು ಹೋಗಬಹುದು ಎಂಬುದಾಗಿ. ಆ ಸೈನಿಕನು ಆಶ್ಚರ್ಯದಿಂದ ನಿಂತಿರಲು ಆ ಅಧಿಕಾರಿ ವಿವರಿಸಿ ಹೀಗೆಂದನು, ನೀನು ಕೊಟ್ಟ ಕಾರಣವನ್ನು ನಾನು ನಂಬುತ್ತೇನೆ. ನೀನು ಆಗಾಗ್ಗೆ ಪ್ರಾರ್ಥಿಸದೇ ಇರುತ್ತಿದ್ದರೆ ನಾನು ಹೇಳಿದಾಕ್ಷಣ ನಿನಗೆ ಪ್ರಾರ್ಥಿಸಲು ಆಗುತ್ತಿರಲಿಲ್ಲ ಎಂದನು. ಏಸು ಹೇಳಿದ್ದೇನೆಂದರೆ, ಕೇಳಿರಿ, ನೀವು ಹೊಂದುವಿರಿ, ಹುಡುಕಿರಿ, ನಿಮಗೆ ಸಿಕ್ಕುವುದು, ತಟ್ಟಿರಿ, ನಿಮಗೆ ತೆರೆಯಲ್ಪಡುವುದು. ಯಾಕೆಂದರೆ ಬೇಡುವ ಪ್ರತಿಯೊಬ್ಬನಿಗೆ ಸಿಕ್ಕುವುದು, ಹುಡುಕುವವನಿಗೆ ಸಿಕ್ಕುವುದು, ಮತ್ತು ತಟ್ಟುವವನಿಗೆ ಬಾಗಿಲು ತೆರೆಯಲ್ಪಡುವುದು. ನಿಮ್ಮಲ್ಲಿ ಯಾವನಾದರೂ ತನ್ನ ಮಗ ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಡುವನೇ? ಮೀನನ್ನು ಕೇಳಿದರೆ ಹಾವನ್ನು ಕೊಡುವನೇ? ಕೆಟ್ಟವರಾಗಿರುವ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡುವುದಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆ ವರಗಳನ್ನು ಕೊಡುವನಲ್ಲವೇ? ಕೇಳಿರಿ, ಮತ್ತೆ ಹೇಳ್ತೇನೆ, ಯೇಸುವನ್ನು ಕೇಳಿರಿ, ಆತನು ನೀವು ಕೇಳುವ ಎಲ್ಲ ಒಳ್ಳೆಯ ಆಶೀರ್ವಾದಗಳನ್ನು ಕೊಡುವನು. ನಂಬಿಕೆಯಿಂದ ಆತನನ್ನು ಕೇಳಿರಿ, ಸಂದೇಹ ಪಡಬೇಡ್ರಿ. ಯೇಸುವಿಗೆ ನಿಮ್ಮ ಅಗತ್ಯತೆ ತಿಳಿದಿದೆ. ನಿಮಗೆ ಬೇಕಾದ್ದನ್ನು ಪ್ರಾರ್ಥನೆ ಮುಖಾಂತರ ಆತನಿಗೆ ತಿಳಿಸಬೇಕೆಂದು ಆತನು ಬಯಸುತ್ತಾನೆ. ಒಂದು ವೇಳೆ ಒಮ್ಮೆ ಕೇಳಿದಾಕ್ಷಣ ನಿಮಗೆ ಉತ್ತರ ಸಿಕ್ಕದಿದ್ದರೆ ಮತ್ತೆ ಮತ್ತೆ ಕೇಳಿ, ನಿಮಗೆ ಸಿಕ್ಕುವ ತನಕ ಕೇಳ್ರಿ. ನಾವು ತಾಳ್ಮೆಯಿಂದ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕುವ ತನಕ ಕೇಳಬೇಕೆಂದು ಯೇಸು ಬೋಧಿಸಿದ್ದಾನೆ. ನಮ್ಮ ಹೃದಯ ಕಳವಳಗೊಳ್ಳದಂತೆ ಪ್ರಾರ್ಥಿಸಲು ಯೇಸು ಹೇಳಿದ್ದಾನೆ, ಮತ್ತು ಆತನ ಹೆಸರಲ್ಲಿ ನಾವು ಏನೇ ಬೇಡಿಕೊಂಡರೂ ಅದನ್ನು ಕೊಡುವುದಾಗಿ ಆತನು ತಾನೇ ವಾಗ್ದಾನ ಮಾಡಿದ್ದಾನೆ. ಇದನ್ನು ಇನ್ನೂ ವಿವರಿಸಲು ಬಯಸ್ತೇನೆ ಪ್ರಿಯರೇ. ಒಂದು ವೇಳೆ ನೀವಾಗಲಿ ನಿಮ್ಮ ಕುಟುಂಬದ ಸದಸ್ಯರಾಗಲಿ ಅಸ್ವಸ್ಥರಾದರೆ ಯೇಸುವನ್ನು ಕೇಳ್ರಿ, ಆತನನ್ನು ಕೇಳ್ರಿ, ಆತ ನಿಮ್ಮನ್ನು ಗುಣಪಡಿಸುವನು. ಯೇಸುವೆ ಎಲ್ಲವನ್ನು ಉಂಟು ಮಾಡಿದ್ದಾನೆ. ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ, ಅದರಲ್ಲಿರುವುದೆಲ್ಲವನ್ನ ನಮ್ಮನ್ನೂ ಉಂಟು ಮಾಡಿದ್ದಾನೆ. ಆತನು ನಮ್ಮನ್ನು ಬಲ್ಲವನಾಗಿದ್ದು ನಮ್ಮಲ್ಲಿರುವ ಕೊರತೆಯನ್ನು ಸಹ ಬಲ್ಲವನಾಗಿದ್ದಾನೆ. ನಮ್ಮ ಮಕ್ಕಳು ಶಾಲೆಯಲ್ಲಿ ಚೆನ್ನಾಗಿ ಓದಬೇಕಾದರೆ ಯೇಸುವಲ್ಲಿ ಪ್ರಾರ್ಥಿಸಿರಿ, ಆತನು ನಮ್ಮ ಪ್ರಾರ್ಥನೆಗೆ ಉತ್ತರ ನೀಡುವನು. ನಿಮ್ಮ ನಿಜವಾದ ಅವಶ್ಯಕತೆಗಾಗಿ ದೇವರಲ್ಲಿ ಯಥಾರ್ಥವಾಗಿ ಪ್ರಾರ್ಥಿಸುವುದಾದರೆ ನಮ್ಮ ಕರ್ತನು ಒದಗಿಸಲು ಸಿದ್ಧನಿರುತ್ತಾನೆ. ಆದರೆ ನೀವು ಕೇಳುವಂಥದ್ದು ನಿಮ್ಮ ಸ್ವಾರ್ಥಕ್ಕಾಗಿ ಅಥವಾ ದುರುದ್ದೇಶಕ್ಕಾಗಿ ಇರಬಾರದು. ಒಂದು ಮಗುವು ಆಟವಾಡಲು ಕತ್ತಿಯನ್ನು ಕೇಳುವುದಾದರೆ ತಂದೆ ಕೊಡುವುದಿಲ್ಲವಲ್ಲ? ಯಾಕೆಂದರೆ ಮಗು ಕತ್ತಿಯೊಂದಿಗೆ ಆಟವಾಡುವುದು ಒಳ್ಳೆಯದಲ್ಲ ಎಂದು ತಂದೆಗೆ ತಿಳಿದಿರುವುದರಿಂದ ಯೇಸು ತನ್ನ ಶಿಷ್ಯರಿಗೆ ಪ್ರಾರ್ಥಿಸಲು ಹೇಳಿದನು. ಆದರೆ ಹೃದಯ ಕಳವಳಗೊಳ್ಳಬೇಡ್ರಿ ಎಂಬುದಾಗಿ ಹೇಳಿದನು. ಕೆಲವೊಮ್ಮೆ ಯೇಸು ತಕ್ಷಣವೇ ಉತ್ತರ ಕೊಡುವುದಿಲ್ಲ, ಯಾಕಂದರೆ ದೇವರ ದೃಷ್ಟಿಯಲ್ಲಿ ಅದು ಸರಿಯಾದ ಸಮಯವಾಗಿರುವುದಿಲ್ಲ. ಕೆಲವೊಮ್ಮೆ ನಾವು ಕೇಳುವುದರಲ್ಲಿ ಎಷ್ಟರ ಮಟ್ಟಿಗೆ ಆಸಕ್ತಿಯುಳ್ಳವರಾಗಿರುತ್ತೇವೆ ಮತ್ತು ಅದರ ಬಗ್ಗೆ ಎಷ್ಟು ಅವಶ್ಯಕತೆ ಇದೆ ಎಂದು ದೇವರು ಪರೀಕ್ಷಿಸುವನಾಗಿದ್ದಾನೆ. ದೇವರ ಮೇಲಿನ ನಂಬಿಕೆ ಮತ್ತು ಆಹಾರದೊಂದಿಗೆ ಯೇಸು ತನ್ನ ಶಿಷ್ಯರಿಗೆ ಪ್ರಾರ್ಥನಾ ಜೀವಿತವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಪ್ರೋತ್ಸಾಹಿಸಿದನು. ದೇವರ ಮೇಲಿನ ನಂಬಿಕೆ ಮತ್ತು ಆಧಾರದೊಂದಿಗೆ ಯೇಸು ತನ್ನ ಶಿಷ್ಯರಿಗೆ ಪ್ರಾರ್ಥನಾ ಜೀವಿತವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಪ್ರೋತ್ಸಾಹಿಸಿದನು. ಸತ್ಯವೇದವು ಯಾವಾಗಲೂ ಪ್ರಾರ್ಥಿಸುವಂತೆ ತಿಳಿಸುತ್ತದೆ, ಯಾಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ನಮಗಾಗಿ ದೇವರ ಚಿತ್ತ ಅದೇ ಆಗಿದೆ. ನಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನು ಹುಡುಕುವುದೇ ನಮ್ಮ ನಿಜವಾದ ಪ್ರಾರ್ಥನೆಯಾಗಿರಬೇಕು. ಯೇಸು ಈ ಲೋಕದಲ್ಲಿದ್ದಾಗ ತನ್ನ ಜೀವಿತಕ್ಕೆ ಪ್ರಾರ್ಥನೆಯನ್ನೇ ಆಧಾರವಾಗಿ ಮಾಡಿಕೊಂಡಿದ್ದನು. ಆತನು ತಂದೆಯಾದ ದೇವರಿಗೆ ಪ್ರತಿದಿನ ಪ್ರಾರ್ಥಿಸ್ತಾ ಇದ್ದನು. ಪ್ರಿಯರೇ, ಎಲ್ಲದಕ್ಕಿಂತ ಮೇಲಾಗಿ ದೇವರು ನಿಮ್ಮಿಂದ ಕೇಳಿಸಿಕೊಳ್ಳಲು ಬಯಸುತ್ತಾನೆ. ಯಾವ ರೀತಿ ನೀವು ಪ್ರಾರ್ಥಿಸುತ್ತೀರಿ ಎಂಬುದರ ಬಗ್ಗೆ ಚಿಂತಿಸಬೇಡ್ರಿ. ಒಂದು ಮಗು ತನ್ನ ತಂದೆಯೊಡನೆ ಮಾತನಾಡುವಂತೆ ನಾವು ಯೇಸುವಿನೊಂದಿಗೆ ಮಾತನಾಡುವಂತೆ ಬೋಧಿಸಿದನು. ಆದ್ದರಿಂದ ಪ್ರಿಯರೇ, ಶಾಶ್ವತನಾದ ತಂದೆಯೊಂದಿಗೆ ಮಾತನಾಡುವಂತೆ ಆತನೊಂದಿಗೆ ಮಾತನಾಡ್ರಿ. ಆತ ನಿಮ್ಮನ್ನು ಎಂದಿಗೂ ತೊರೆಯುವುದಿಲ್ಲ. ತಂದೆ ತಾಯಿಗಳು ಮಕ್ಕಳನ್ನು ಕೈಬಿಡುವ ಉದಾಹರಣೆಗಳನ್ನು ಒಂದೆರಡು ನೀವು ಕೇಳಿಸಿಕೊಂಡಿರಬಹುದು. ಆದರೆ ನಮ್ಮ ಒಳ್ಳೆಯ ದೇವರು ಎಂದಿಗೂ ನಿಮ್ಮನ್ನು ಮರೆಯುವುದಿಲ್ಲ. ನಿಮ್ಮ ತಂದೆಯೊಂದಿಗೆ, ತಾಯಿಯೊಂದಿಗೆ, ಸ್ನೇಹಿತರೊಂದಿಗೆ, ಸಹೋದರ ಸಹೋದರಿಯರೊಂದಿಗೆ, ಹೆಂಡತಿ ಅಥವಾ ಗಂಡನೊಂದಿಗೆ ಮಾತನಾಡುವ ಮೊದಲು ನಿಮ್ಮ ಸಮಸ್ಯೆಯನ್ನು ದೇವರ ಬಳಿ ಕೊಂಡೊಯ್ಯಿರಿ. ಯೇಸುವಿಗೆ ನಿಮ್ಮ ಬಲಹೀನತೆ ಗೊತ್ತು, ಆತನಿಗೆ ನನ್ನ ಬಲಹೀನತೆ ಗೊತ್ತಾಯಿತು. ನಿಮ್ಮ ಬಲಹೀನತೆಯೂ ಆತನಿಗೆ ತಿಳಿದಿದೆ. ನಿಮ್ಮ ಪಾಪಗಳ ಬಗ್ಗೆ ಪಶ್ಚಾತ್ತಾಪದೊಂದಿಗೆ ಆತನ ಬಳಿ ಹೋದರೆ ಆತನು ಅದನ್ನು ಬಹಳವಾಗಿ ಪ್ರೀತಿಸುತ್ತಾನೆ. ಪ್ರಿಯರೇ, ಆತನಿಗೆ, ಕರ್ತನೇ, ನಾನು ಇಂತಹ ವಿಷಯಗಳಲ್ಲಿ ಪಾಪ ಮಾಡಿದ್ದೇನೆ ಎಂದು ನೇರವಾಗಿ ತಿಳಿಸ್ರಿ. ಮತ್ತೆ ಪಾಪ ಮಾಡಲು ನನಗೆ ಇಷ್ಟ ಇಲ್ಲ, ಮತ್ತು ನಿನ್ನ ಸಹಾಯ ನನಗೆ ಬೇಕೆಂಬುದಾಗಿ ಕೇಳ್ರಿ. ಆತ ನಿಮಗೆ ಸಹಾಯ ಮಾಡಿ ಇನ್ನು ಮುಂದೆ ಪಾಪ ಮಾಡದಂತಹ, ಅದನ್ನು ದ್ವೇಷಿಸುವಂತಹ ಜೀವಿತಕ್ಕೆ ನಡೆಸುವನು. ನಿಮಗೆ ಇಷ್ಟವಿದೆಯೇ? ನನ್ನೊಂದಿಗೆ ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೇ, ನೀನು ನನ್ನ ಪ್ರಾರ್ಥನೆಯನ್ನು ಆಲಿಸುತ್ತೀ ಎಂದು ನಂಬಿದ್ದೇನೆ. ಇಂದಿನಿಂದ ನನ್ನ ಪ್ರಾರ್ಥನಾ ಮನವಿಗಳನ್ನು ನಿನ್ನ ಬಳಿ ತರುತ್ತೇನೆ. ನೀನು ಉತ್ತರಿಸುತ್ತೀ ಎಂದು ಬಲ್ಲೆನು. ನನ್ನನ್ನು ಪ್ರೀತಿಸಿದ್ದಕ್ಕಾಗಿ ವಂದನೆಗಳು. ಯೇಸುವೆ, ನಾನು ನಿನ್ನ ಮಗುವಾಗಿರಲು ಬಯಸುತ್ತೇನೆ. ನಾನು ನನ್ನ ಎಲ್ಲ ಚಿಂತೆ ಪಾಪಗಳನ್ನು ನಿನ್ನ ಮೇಲೆ ಹಾಕುವೆ. ದಯಮಾಡಿ ನನ್ನನ್ನು ಸ್ವೀಕರಿಸು. ನಾನು ಪಾಪರಹಿತ ಪವಿತ್ರ ಜೀವಿತವನ್ನು ಜೀವಿಸಲು ಬಯಸುತ್ತೇನೆ. ದಯಮಾಡಿ ನನಗೆ ಮಾರ್ಗದರ್ಶನ ನೀಡು. ನಿನಗೆ ವಂದನೆ ಯೇಸುವೆ, ನಿನಗೆ ಸ್ತೋತ್ರ. ಆಮೆನ್.
ಗಳಿಂದ ನಿನ್ನೇ ಮುರಿಯಿಡುವೆ ನನ್ನೇಶುವೆ, ಭೂಮಿಯ ಕಡೆಯ ಭಾಗಗಳಿಂದ ನಿನ್ನೇ ಮುರಿಯಿಡುವೆ ನನ್ನೇಶುವೆ. ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹಾತಿಸು. ಹತ್ತಲಾರದ ಶ್ರೇಯಗಿರಿಯ ಮೇಲೆ ನನ್ನನ್ನು ಹಾತಿಸು. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನೇ ಮುರಿಯಿಡುವೆ ನನ್ನೇಶುವೆ, ಭೂಮಿಯ ಕಡೆಯ ಭಾಗಗಳಿಂದ ನಿನ್ನೇ ಮುರಿಯಿಡುವೆ ನನ್ನೇಶುವೆ.
ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.
ನಾನು ಎದೆ ಕುಂದಿದವನು, ನಾನು ಬಲಹೀನನು ಯೇಸು, ನಾನು ಎದೆ ಕುಂದಿದವನು, ನಾನು ಬಲಹೀನನು ಯೇಸು. ಭಾಗಗಳಿಂದ ನಿನ್ನೇ ಮುರಿಯಿಡುವೆ ನನ್ನೇಶುವೆ, ಭೂಮಿಯ ಕಡೆಯ ಭಾಗಗಳಿಂದ ನಿನ್ನೇ ಮುರಿಯಿಡುವೆ ನನ್ನೇಶುವೆ.